ಮಹಾಜ್ಞಾನಿ ಇದ್ದಾನಲ್ಲ ದಿವ್ಯಜ್ಞಾನಿ, ಅವನು ಯಾವ ಕರ್ಮವನ್ನು ಮಾಡದೆ ಸುಮ್ಮನಿರ್ತಾನೆ. ಈ ಆಲಸ್ಯದ ಮಧ್ಯೆ ಸೋಮಾರಿ, ಅವನು ಕೂಡ ಯಾವ ಕರ್ಮವನ್ನು ಮಾಡದೆ ಸುಮ್ಮನಿರ್ತಾನೆ. ಹೊರನೋಟಕ್ಕೆ ಇಬ್ಬರು ಒಂದೇ ರೀತಿಯಲ್ಲಿ ನೋಡ್ತಾರೆ, ಕಾಣ್ತಾರೆ. ಆದರೆ ಇವನು ಜ್ಞಾನಿ, ಅವನು ಅಜ್ಞಾನಿ. ಇಲ್ಲಿ ಯೋಗಾಭ್ಯಾಸವನ್ನು ಮಾಡಿದಾಗ ಎರಡು ಸ್ಥಿತಿ ಒದಗುತ್ತದೆ, ಒಂದು ನೈಷ್ಕರ್ಮ್ಯ ಸ್ಥಿತಿ, ಇನ್ನೊಂದು ಸನ್ಯಾಸ ಸ್ಥಿತಿ. ಈ ಸನ್ಯಾಸವೇ ಬೇರೆ, ಈ ನೈಷ್ಕರ್ಮ್ಯವೇ ಬೇರೆ ಅಂತ ಹೇಳ್ತಕ್ಕಂಥ ಒಂದು ವಾದ ಇರುತ್ತೆ. ಆ ವಾದಕ್ಕೆ ಯಾವ ಆಧಾರವೂ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ ಇಲ್ಲಿ, ಅರ್ಜುನ ಯಾರು ಪ್ರತಿಫಲವನ್ನು ಬಯಸದೆ, ಯಾರು ಪ್ರತಿಫಲವನ್ನು ಬಯಸದೆ, ಈ ಒಂದೊಂದು ವಾಕ್ಯವನ್ನು ಕೂಡ ನಾವು ಗಮನವಿಟ್ಟು ಕೇಳಬೇಕಾಗ್ತದೆ. ಪ್ರತಿಫಲವನ್ನು ಬಯಸದೆ ಮಾಡಬೇಕಾದ ಕರ್ಮವನ್ನು ಅದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡ್ತಾ ಹೋಗ್ತಾನೋ ಅವನೇ ನಿಜವಾದ ಸನ್ಯಾಸಿ, ಅವನೇ ನಿಜವಾದ ಯೋಗಿ. ಅದರ ಬದಲಾಗಿ ಅಗ್ನಿಯನ್ನು ಬಿಟ್ಟವನೋ ಸನ್ಯಾಸಿ ಅಲ್ಲ, ಕರ್ಮವನ್ನು ಮಾಡದವನೋ ಕರ್ಮಯೋಗಿ ಅಲ್ಲ. ಸನ್ಯಾಸಿ ಅಂದರೆ ಅಗ್ನಿಯನ್ನು ಮುಟ್ಟದವನು ಅಂತನೂ ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಗ್ನಿಯನ್ನು ಮುಟ್ಟದವನು ಸನ್ಯಾಸಿ ಅಂದರೆ ಈ ಮಾತು ನಿಮ್ಮಲ್ಲಿ ಬಹುಶಃ ಯಾರಿಗೂ ಅರ್ಥವಾಗಿರೋದಿಲ್ಲ. ಅಗ್ನಿಯನ್ನು ಮುಟ್ಟೋದಿಲ್ಲ ಅಂದರೆ ಏನರ್ಥ ಅಂತಂದರೆ, ಅಗ್ನಿ ಕರ್ಮಸೂಚಕವಾದದ್ದು. ಅಡುಗೆ ಮಾಡಬೇಕಾದ್ರೂ ಅಗ್ನಿ ಬೇಕು, ಸಿಗರೇಟ್ ಸೇದಬೇಕಾದರೂ ಅಗ್ನಿ ಬೇಕು, ಶರೀರವನ್ನು ಸುಡಬೇಕಾದರೂ ಅಗ್ನಿ ಬೇಕು. ಅಷ್ಟೇ ಅಲ್ಲ, ನಾವು ಊಟ ಮಾಡಿದ್ದು ಜೀರ್ಣವಾಗಬೇಕಾದರೂ ಕೂಡ ಅಗ್ನಿ ಬೇಕು. ಅಗ್ನಿ ಮಾಂದ್ಯ ಅಂತ, ಅಗ್ನಿ ಏನಾದರೂ ಮಂದ ಆಯಿತು ಅಂತ ಹೇಳಿದ್ರೆ ಅಜೀರ್ಣ ಆಗ್ತದೆ. ಹೀಗೆ ಈ ಅಗ್ನಿ ಅಂತ ಹೇಳ್ತಕ್ಕಂಥದ್ದು ಕರ್ಮವನ್ನು ಸೂಚಿಸುವಂತಹದ್ದು. ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿ. ಸರ್ವಸಂಗ ಪರಿತ್ಯಾಗಿ ಇದು ಒಂದು ಜಾತಿಯ ಸನ್ಯಾಸಿ. ಜ್ಞಾನದಿಂದ ಸನ್ಯಾಸಿ ಇವನು ಇನ್ನೊಂದು ಜಾತಿಯ ಸನ್ಯಾಸಿ. ಸನ್ಯಾಸಿಗಳಲ್ಲಿ ಎರಡು ಬಗೆ, ವಿವಿಧಿಷಾ ಸನ್ಯಾಸಿ, ವಿದ್ವತ್ ಸನ್ಯಾಸಿ. ಜ್ಞಾನಕ್ಕಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ, ವಿರಜಾಹೋಮ ಮಾಡಿಕೊಂಡು, ಈ ಬಟ್ಟೆಯನ್ನು ಧರಿಸಿ ಅವನು ಭಗವತ್ ಚಿಂತನೆಯನ್ನು ಮಾಡ್ತಾ ಇರುವಂತಹದ್ದು. ಅವನಿಗೆ ಸಾಕ್ಷಾತ್ಕಾರ ಆಗಿರುವುದಿಲ್ಲ, ಆದರೆ ಸನ್ಯಾಸ ಇರುತ್ತದೆ ಇವನಿಗೆ. ವಿವಿಧಿಷಾ ಸನ್ಯಾಸಿ ಅಂತ ಹೆಸರು. ಇನ್ನೊಬ್ಬ ವಿದ್ವತ್ ಸನ್ಯಾಸಿ ಅಂದರೆ ತತ್ವಮಸಿ ಅಂತ ಗುರುಗಳು ಅವನಿಗೆ ಬೋಧಿಸ್ತಾರೆ, ನೀನು ಅದೇ ಆಗಿರುವೆ. ತತ್ ಅಂದರೆ ಅದು, ತ್ವಂ ಅಂದರೆ ನೀನು, ಅಸಿ ಅಂದರೆ ಆಗಿರುವೆ. ಇದು ಬೋಧನೆ, ನೀನು ಅದು ಆಗಿರುವೆ ಅಂತಂದ್ರೆ ಅದು ಅಂದರೆ ಪರಬ್ರಹ್ಮ, ಸಚ್ಚಿದಾನಂದ ಬ್ರಹ್ಮ, ಅದೇ ನೀನೇ ಆಗಿರುವೆ ಅಂತ ಹೇಳಿದ ತಕ್ಷಣವೇ ಆ ಪ್ರಥಮಾಧಿಕಾರಿ, ಉತ್ತಮಾಧಿಕಾರಿ ಅವನು ಅಹಂ ಬ್ರಹ್ಮಾಸ್ಮಿ, ಆಹಾ ನಿಜ ನಾನೇ ಅದೇ ಸಚ್ಚಿದಾನಂದ ಬ್ರಹ್ಮ ಅಂತನ್ನೋದನ್ನು ಅರಿತುಕೊಂಡು ಅವನು ಆನಂದವನ್ನು ವ್ಯಕ್ತಪಡಿಸ್ತಾನೆ. ಇಂತಹದ್ದೊಂದು ದಿವ್ಯಾದ್ಭುತವಾದ ಸ್ಥಿತಿ ಇದೆ. ಅದಕ್ಕೋಸ್ಕರವೇ ಜನಕ ಮಹಾರಾಜನ ಬಳಿಗೆ ಈ ಶುಕ ಅಂದರೆ ವ್ಯಾಸ ಮಹರ್ಷಿಗಳ ಮಗ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಬರ್ತಾನೆ, ಅವನಿಂದ ಉಪದೇಶವನ್ನು ಪಡೆಯುವುದಕ್ಕೋಸ್ಕರ ಬರ್ತಾನೆ. ಆಗ ಜನಕ ಮಹಾರಾಜ ಈ ಶುಕನಿಗೆ ಅಂದರೆ ವ್ಯಾಸವನ ಮಗನಿಗೆ ಹೇಳ್ತಾನೆ, ಜನಕ ಮಹಾರಾಜ ಮೊದಲು ಗುರು ಕಾಣಿಕೆ ಕೊಡು, ಆಮೇಲೆ ನಿನಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸ್ತೇನೆ. ಇದೆಲ್ಲೂ ಕ್ರಮ ಇಲ್ಲ, ಮೊದಲು ಉಪದೇಶ ಮಾಡಬೇಕು, ಆಮೇಲೆ ಕಾಣಿಕೆಯನ್ನು ಒಪ್ಪಿಸಬೇಕು. ಇಲ್ಲಿ ಜನಕ ನೋಡಿ, ಅವನು ರಾಜ, ಮೊದಲು ಕಾಣಿಕೆ ಕೇಳ್ತಾ ಇದ್ದಾನೆ, ಮೊದಲೇ ದುಡ್ಡು ಕೊಡಯ್ಯ ಇಲ್ಲಿ ಅಂತ. ಅವನು ಏನೋ ದುಡ್ಡಿನ ಮೇಲೆ ಲೋಭವೇ, ಲೋಭ ಅಲ್ಲ, ಅದೇನೋ ಒಂದು ಉದ್ದೇಶ ಇದೆ. ಏನು ಉದ್ದೇಶ? ಆ ಶುಕ ಕೇಳ್ತಾನೆ, ಏನು ರಾಜ? ಮೊದಲು ಉಪದೇಶ ಮಾಡು, ಆಮೇಲೆ ಕಾಣಿಕೆಯನ್ನು ಸ್ವೀಕರಿಸು, ಆಮೇಲೆ ತಾನೇ ಕಾಣಿಕೆ ಕೊಡಬೇಕಾದದ್ದು. ಆಗ ಜನಕ ರಾಜ ಏನು ಹೇಳ್ತಾನೆ ಗೊತ್ತೇನು? ಓ ಶುಕ, ನೀನು ಸಾಮಾನ್ಯ ಅಲ್ಲ. ನಾನು ಬ್ರಹ್ಮಜ್ಞಾನವನ್ನು ನಿನಗೆ ಉಪದೇಶಿಸಿದ ತಕ್ಷಣವೇ ನಿನಗೆ ಸಾಕ್ಷಾತ್ಕಾರವಾಗಿಬಿಡ್ತದೆ. ಸಾಕ್ಷಾತ್ಕಾರವಾಯಿತು ಅಂತ ಹೇಳಿದರೆ ನೀನು ಬ್ರಹ್ಮ ನಾನು ಬ್ರಹ್ಮ ದಕ್ಷಿಣೆಯಲ್ಲಿ ಬಂತು. ಆದರೆ ನನಗೆ ದಕ್ಷಿಣೆ ತಲುಪದೆಯೇ ನಿನಗೆ ಬರುವಂತಹ ಜ್ಞಾನ ಸಾರ್ಥಕವಾಗುವುದಿಲ್ಲ. ಅದು ಗುರುಮುಖೇನ ಬರಬೇಕು. ಗುರು ದಕ್ಷಿಣೆಯನ್ನು ಪಡೆದೆ ಅದು ತೃಪ್ತಿಯನ್ನು ಹೊಂದಬೇಕು, ಪರಿಪೂರ್ಣವಾಗುವಂಥದ್ದು. ದಕ್ಷತೆಯನ್ನು ಕೊಡುವಂತಹದ್ದೇ ದಕ್ಷಿಣೆ. ಅರ್ಹತೆಯನ್ನು ಕೊಡ್ತದೆ, ದಕ್ಷತೆಯನ್ನು ತಂದು ಕೊಡ್ತದೆ. ಅದಕ್ಕೋಸ್ಕರ ದಕ್ಷಿಣೆ ಕೊಡಬೇಕು ಅಂತ ಹೇಳುವಂಥದ್ದು. ದಕ್ಷಿಣೆಗೆ ಅಷ್ಟು ಮಹತ್ವ. ಇಡೀ ಉಪನಿಷತ್ತಿನಲ್ಲಿ, ಇಡೀ ನಾಲ್ಕು ವೇದಗಳಲ್ಲಿ ಈ ದಕ್ಷಿಣೆಯ ಮಾತು ಪರಮಾದ್ಭುತವಾದ ರೀತಿಯಲ್ಲಿ ವಿವರಿಸಲ್ಪಟ್ಟಿದೆ. ಅದನ್ನು ನಾವು ಕನ್ನಡದಲ್ಲಿ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಯಾವುದಕ್ಕೋಸ್ಕರ ಆ ಉದಾಹರಣೆ ಕೊಟ್ಟೆ ಅಂತ ಹೇಳಿದರೆ, ಬ್ರಹ್ಮಜ್ಞಾನವನ್ನು ಬೋಧಿಸಿದ ತಕ್ಷಣವೇ ಆ ಬ್ರಹ್ಮಜ್ಞಾನ ಆಗುವಂತಹ ಸಾಮರ್ಥ್ಯವುಳ್ಳಂಥವರು ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ. ಕಶ್ಚಿನ್ಮಾಂ ವಿತ್ ತತ್ವತಃ, ಯಾರೋ ಒಬ್ಬ ಧೀರ ಮಾತ್ರವೇ ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲ ಅಂತ ಮಾತನ್ನು ಹೇಳಿದ ಹಾಗೆ, ಮೆನಿ ಆರ್ ಕಾಲ್ಡ್ ಫ್ಯೂ ಆರ್ ಚೋಸನ್ ಅಂತ ಹೇಳಿದಾಗೆ, ಅಪರೂಪಕ್ಕೊಬ್ಬರು ಮಾತ್ರವೇ ಉಪದೇಶ ಮಾಡಿದ ತಕ್ಷಣವೇ ಅರ್ಥ ಮಾಡಿಕೊಂಡು, ಅರ್ಥ ಮಾಡಿಕೊಳ್ಳೋದು ಮಾತ್ರ ಅಲ್ಲ ಸಾಕ್ಷಾತ್ಕಾರ ಮಾಡಿಕೊಳ್ಳಬಲ್ಲವರು ಅಪರೂಪ. ಇಲ್ಲಿ ಅಂಥವನೊಬ್ಬ ಇದ್ದಾನೆ. ಆದರೆ ಮಿಕ್ಕವರೆಲ್ಲ ಮನನ ಮಾಡಬೇಕಾಗ್ತದೆ. ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ನಿಧಿಧ್ಯಾಸನ, ಆಮೇಲೆ ಸಮಾಧಿ. ಹೀಗೆ ಸನ್ಯಾಸಿಗಳಲ್ಲಿ ಎರಡು ವಿಧ ಅಂತ ನಾನು ಹೇಳಿದೆ. ಆದರೆ ಇಬ್ಬರು ಸನ್ಯಾಸಿಗಳು ಕೂಡ ಅಗ್ನಿಯನ್ನು ಮುಟ್ಟುವಂತಿಲ್ಲ ಅಂತಂದರೆ, ಸಾಂಕೇತಿಕವಾಗಿ ಕರ್ಮವನ್ನು ಮಾಡುವಂತಿಲ್ಲ ಅಂತ ಅರ್ಥ. ಕರ್ಮ ಅಂತ ಹೇಳ್ತಕ್ಕಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕಟ್ಟಿ ಹಾಕಿಬಿಡ್ತದೆ. ಕರ್ಮಬಂಧನ, ಕರ್ಮಬಂಧನ ಬಹಳ ಪ್ರಸಿದ್ಧವಾದದ್ದು. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಮೂರು ವಿಧವಾಗಿ ಈ ಮನುಷ್ಯನ ವ್ಯಕ್ತಿತ್ವದಲ್ಲಿ ಕರ್ಮಗಳು ಸೇರಿಕೊಂಡಿವೆ. ನಮ್ದೆಲ್ಲ ಈಗ ಪ್ರಾರಬ್ಧ ಕರ್ಮ ನಡೀತಾ ಇದೆ. ನಿಮಗೆ ನನ್ನ ಉಪನ್ಯಾಸವನ್ನು ಕೇಳುವುದೇ ಒಂದು ಪ್ರಾರಬ್ಧ. ಇದು ಎಷ್ಟು ಕಷ್ಟವೋ ಎಷ್ಟು ಸುಖವೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಂತಹ, ನಮ್ಮ ಭಾಸ್ಕರ್ ಅವರು ಹೇಳಿದ್ರು, ಎಂತಹ ಅದ್ಭುತವಾದ ವ್ಯಕ್ತಿಗಳೆಲ್ಲ ನೀವು ಬಂದು ಕೂತಿದ್ದೀರಿ ಅಂತ ಬೆರಗಾಗಿ ಹೋಗಿಬಿಟ್ಟಿದ್ದಾರೆ ಅವರು. ನಿಮ್ಮನ್ನೆಲ್ಲ ಕಂಡು ನಾವು ಕೂಡ ಹಾಗೆ ಬೆರಗಾಗಿದ್ದೇವೆ. ನಿಮ್ಮಂತಹ ಶ್ರದ್ಧಾವಂತರಿಗೆ ಉಪನ್ಯಾಸ ಮಾಡುವಂತಹ ಸುಖ ಪ್ರಾರಬ್ಧ ಅದು ನಮ್ಮದು. ಸುಖ ಪ್ರಾರಬ್ಧ, ಕಷ್ಟ ಪ್ರಾರಬ್ಧ ಅಂತಿರುತ್ತೆ ನೋಡಿ. ಇದೆಲ್ಲ ಕರ್ಮದ ಪ್ರತಿಕ್ರಿಯೆ. ಪ್ರತಿಕ್ರಿಯೆ, ಪ್ರತಿಯೊಂದು ಕ್ರಿಯೆಗೂ ಕೂಡ ಪ್ರತಿಕ್ರಿಯೆ ಇರ್ತದೆ. ಯಾವಾಗ ಕ್ರಿಯೆಯೊಂದಿಗೆ ಪ್ರತಿಕ್ರಿಯೆ ಸೇರಿಕೊಡ್ತದೋ ಅದು ನಮ್ಮ ಹುಟ್ಟು ಸಾವಿಗೆ ಕಾರಣವಾಗುತ್ತದೆ. ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು, ಇದಿಗೆಲ್ಲ ಕರ್ಮ ಕಾರಣ. ಕರ್ಮಕ್ಕೆ ಯಾವುದು ಕಾರಣ ಆಗುತ್ತೇನು? ಆಸೆ. ಆಸೆ ಇಲ್ಲದಿದ್ದರೆ ಯಾರು ಕರ್ಮ ಮಾಡ್ತಾರೆ? ಪ್ರಯೋಜನ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅಂತ ಹೇಳ್ತಕ್ಕಂಥ ಮಾತಿದೆ. ಪ್ರಯೋಜನವಿಲ್ಲದೇ ಇತ್ತು ಅಂತಂದರೆ ಒಬ್ಬ ದಡ್ಡ ಕೂಡ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತ. ಹಾಗಿರುವಾಗ ಇಲ್ಲಿ ಪ್ರಯೋಜನದ ಅಂಶ ಅಂತ ಹೇಳ್ತಕ್ಕಂಥದ್ದು ಒಂದಿದೆ. ಆದರೆ ಯಾವ ಪ್ರಯೋಜನ? ಸಾಕ್ಷಾತ್ಕಾರದ ಪ್ರಯೋಜನ. ಅಂತೂ ಕರ್ಮ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಬಂಧನಕ್ಕೆ ಸಿಗ್ತದೆ ಅಂತನ್ನುವ ಒಂದು ತತ್ವ ಇದೆ. ಅದಕ್ಕನುಸಾರವಾಗಿ ಈ ಸನ್ಯಾಸಿಗಳು ಹೋಗ್ತಾ ಇರ್ತಾರೆ. ಆದರೆ ಕರ್ಮಯೋಗಿಗಳು ಕರ್ಮಯೋಗಿಗಳು ಅಂತ ಇರ್ತಾರೆ. ಅವರು ಕರ್ಮ ರಹಸ್ಯವನ್ನು ಅರಿತವರು. ಅವರೇನು ಮಾಡ್ತಾರೆ? ಸಕಾಮ ಕರ್ಮ ಮಾತ್ರವೇ ಮನುಷ್ಯನನ್ನು ಬಂಧಿಸುತ್ತದೆಯೇ ಹೊರತು ನಿಷ್ಕಾಮ ಕರ್ಮ ಅವರನ್ನು ಮುಕ್ತರನ್ನಾಗಿಸ್ತದೆ ಅಂತ ಹೇಳ್ತಕ್ಕಂಥ ತತ್ವವನ್ನು ಅವರು ತಿಳಿದಿರ್ತಾರೆ. ಆದ್ದರಿಂದ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇರ್ತಾರೆ. ನಿಷ್ಕಾಮ ಕರ್ಮ, ಸ್ವಾಮಿ ವಿವೇಕಾನಂದರು ಹೇಳಿದರು, ಬುದ್ಧ ನಿಷ್ಕಾಮ ಕರ್ಮ ಮಾಡಿದವರಲ್ಲಿ ಬುದ್ಧನೇ ಅತ್ಯಂತ ಅಗ್ರ ಅಂತ, ಮೊದಲನೇವನು ಅತ್ಯಂತ ಶ್ರೇಷ್ಠ ಅಂತ. ಯಾಕೆಂತ ಹೇಳಿದ್ರೆ, ಯಾವುದೇ ಬಗೆಯ ಪ್ರತಿಫಲಾಪೇಕ್ಷೆ ಇಲ್ಲದಿದ್ದರೂ ಕೂಡ ಬಹುಜನರು ಸುಖವಾಗಿರಬೇಕು, ಬಹುಜನರು ಹಿತವಾಗಿರಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವನು ಓಡಾಡಿದ. ಹೀಗೆ ಒಂದೊಂದು ಉದಾಹರಣೆಯನ್ನು ನಾವು ಅಲ್ಲಿ ತೆಗೆದುಕೊಂಡು ಹೆಚ್ಚಿನ ಅಂಶಗಳನ್ನು ತಿಳಿದುಕೊಳ್ಳಬಹುದು. ಅಕ್ರಿಯ ಅಂತ ಹೇಳಿದ್ರೆ ನಾನು ಹೇಳಿದೆ ನೈಷ್ಕರ್ಮ್ಯ ಸಿದ್ಧಿ, ನಿಷ್ಕಾಮ ಕರ್ಮಯೋಗಿ ಅಂತ. ಇಲ್ಲಿ ಸನ್ಯಾಸದ ಮಾತು ಯಾತಕ್ಕೆ ಬಂತು ಇದ್ದಕ್ಕಿದ್ದಂತೆ ಮೊದಲನೇ ಶ್ಲೋಕದಲ್ಲಿಯೇ ಅಂತನೋ ಆ ಪ್ರಶ್ನೆ ಭಗವದ್ಗೀತೆಯನ್ನು ಓದ್ದವರಿಗೆ ಬರಬಹುದೋ ಏನೋ. ಅಂತೂ ಅದಕ್ಕೆ ಅರ್ಥ ಇದೆ. ಹಿಂದಿನ ಅಧ್ಯಾಯವೇ ಸನ್ಯಾಸಯೋಗ ಸನ್ಯಾಸಯೋಗ ಅಂತಿದೆ. ಆ ಸನ್ಯಾಸಯೋಗದಲ್ಲಿ ಸನ್ಯಾಸಿಯ ಲಕ್ಷಣಗಳನ್ನೆಲ್ಲ ಒಂದಷ್ಟು ಹೇಳಿದ್ದಾನೆ. ಆದರೆ ನಿಷ್ಕಾಮಕರ್ಮ ಮಾಡಬೇಕು ನೀನು ಅಂತ ಇವನಿಗೆ ಆಜ್ಞೆ ಮಾಡಿದ್ದಾನೆ. ಯಾರಿಗೆ? ಅರ್ಜುನನಿಗೆ. ನೀನು ಸನ್ಯಾಸಿಯಾಗಿ ಹೋಗುವಂತಹದ್ದಲ್ಲ, ನೀನು ಕರ್ಮ ಮಾಡಬೇಕು, ಕರ್ಮ ಮಾಡಿಯೇ ನೀನು ಕರ್ಮದಿಂದ ಮುಕ್ತನಾಗಬೇಕಾಗಿದೆ ಅಂತನ್ನೋದನ್ನು ಬೋಧಿಸಿದ್ದಾನೆ. ಯಾವಾಗ? ಎರಡನೇ ಅಧ್ಯಾಯದಲ್ಲಿ. ನನ್ನ ಹಿತವರನ್ನು ನನ್ನ ಬಂಧುಗಳನ್ನು ನಾನೇ ನನ್ನ ಬಾಣದಿಂದ ಕೊಲ್ಲುವುದು ಅಂತಂದರೆ ಹೇಗೆ ಕೃಷ್ಣ ಸಾಧ್ಯವಿಲ್ಲ ಅಂತ ಎಲ್ಲ ತೀರ್ಮಾನವಾಗಿದೆ. ಯುದ್ಧ ಮಾಡಲೇಬೇಕು, ಆ ಅಧರ್ಮಿಗಳನ್ನು ಕೊಲ್ಲಲೇಬೇಕು, ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ತೀರ್ಮಾನವಾಗಿದೆ. ಆದರೂ ಕೂಡ ಈ ಅರ್ಜುನ ಯುದ್ಧ ಕಾಲದಲ್ಲಿ ಇನ್ನೊಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ, ನಾನು ಸನ್ಯಾಸಿಯಾಗ್ತೇನೆ ಕೃಷ್ಣ ಅಂತ. ಸನ್ಯಾಸವಾಗ್ತಾ ಸನ್ಯಾಸ ತೆಗೆದುಕೊಂಡ್ರೆ ಆನಂದವಾಗಿರ್ಬೋದು. ಯುದ್ಧ ಮಾಡ್ತು ಅಂತ ಹೇಳಿದರೆ ಅವರ ಶಸ್ತ್ರ ಅಂತ ಹೇಳ್ತಕ್ಕಂಥದ್ದು ನನಗೆ ತಗಲ್ತದೆ, ನನ್ನ ಶಸ್ತ್ರ ಅವನಿಗೆ ತಗಲ್ತದೆ. ಆದರೆ ಅಷ್ಟೇ ಅಲ್ಲದೆ ನೀನು ಎಷ್ಟೋ ಜನ ಬಂಧುಗಳನ್ನು ನನ್ನ ನಾಶ ಮಾಡಬೇಕಾಗ್ತದೆ. ಈ ಥರ ತತ್ವಗಳನ್ನೆಲ್ಲ ಹೇಳ್ತಾನೆ. ಇನ್ನೂ ಅದ್ಭುತವಾದ ತತ್ವಗಳನ್ನೆಲ್ಲ ಹೇಳ್ತಾನೆ. ಅನುಕೂಲ ವೇದಾಂತ, ಅನುಕೂಲ ವೇದಾಂತ ಅಂತ ನೀವೆಲ್ಲ ಕೇಳಿರ್ಬೋದು. ಕೇಳೋದೇನು, ಎಷ್ಟೋ ಜನ ಇರೋದೆಲ್ಲ ಹಾಗೇನೆ ಅನುಕೂಲ ವೇದಾಂತ ಮಾಡುತ್ತಲೇ ಇರುವಂಥದ್ದು. ಈ ಅನುಕೂಲ ವೇದಾಂತ ಅಂತಂದರೆ ಡೆವಿಲ್ ಕೋಟ್ಸ್ ದಿ ಸ್ಕ್ರಿಪ್ಚರ್ಸ್ ಅಂತ ಒಂದು ಮಾತಿದೆ, ತಮಗೆ ಅನುಕೂಲ ಆದಂತೆ. ಈ ಅರ್ಜುನನಿಗೆ ಇದ್ದಕ್ಕಿದ್ದಾಗೆ ಹೆದರಿಕೆ ಹುಟ್ಟಿದೆ, ವೇದಾಂತ ತೆಗೆದುಕೊಂಡ, ಯುದ್ಧ ಮಾಡೋದು ಬೇಡ ಅಂತ. ಅವನ ಸ್ವಧರ್ಮವೇ ಯುದ್ಧ ಮಾಡತಕ್ಕಂಥದ್ದು. ಕ್ಷತ್ರಿಯ ಧರ್ಮ ಸ್ವಧರ್ಮ, ಬ್ರಾಹ್ಮಣ ಧರ್ಮ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳುವಂಥದ್ದು. ಸದಾ ಆ ಬ್ರಹ್ಮ ಧ್ಯಾನದಲ್ಲಿ ಆತ್ಮಧ್ಯಾನದಲ್ಲಿ ಇದ್ದು 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 ಅದನ್ನು ಮಾಡಿಕೊಳ್ಳುವಂಥದ್ದು. ಕ್ಷತ್ರಿಯರು ಯುದ್ಧ ಮಾಡಿ ದೇಶವನ್ನು ರಕ್ಷಣೆ ಮಾಡತಕ್ಕಂಥದ್ದು, ಎಲ್ಲ ಸಜ್ಜನರನ್ನು ರಕ್ಷಣೆ ಮಾಡತಕ್ಕಂಥದ್ದು. ವೈಶ್ಯರು ವ್ಯಾಪಾರವನ್ನು ಮಾಡಿ ದೇಶದ ಸಂಪತ್ತನ್ನು ಹೆಚ್ಚಿಸಿ ಎಲ್ಲರನ್ನು ಸುಖವಾಗಿ ಇಡುವಂಥದ್ದು. ಶೂದ್ರರು ಶೂದ್ರರು ಅಂತ ಹೇಳಿದರೆ ಇವತ್ತು ತುಂಬ ದೊಡ್ಡ ಒಂದು ಗಲಾಟೆಗೆ ಕಾರಣವಾಗಿದೆ. ಶೂದ್ರರು ಅಂತನ್ನುವ ಅರ್ಥಕ್ಕೆ ಕೆಟ್ಟ ಅರ್ಥ ನಮ್ಮ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಬ್ರಾಹ್ಮಣನು ಶೂದ್ರನು ಒಟ್ಟೊಟ್ಟಿಗೆ ಕುಳಿತುಕೊಂಡು ಊಟ ಮಾಡಬಹುದು, ಅವನನ್ನು ಇವನು ಮುಟ್ಟಬಹುದು, ಇವನನ್ನು ಅವನು ಮುಟ್ಟಬಹುದು, ಅದರಲ್ಲಿ ಏನು ದೋಷ ಇಲ್ಲ. ಆದರೆ ಆ ಥರದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದು ಆಮೇಲೆ ಬಂದಂತಹ ಕೆಲವು ಡಿಟೀರಿಯೋರೇಷನ್ಸ್ ಅವೆಲ್ಲ ಎಲ್ಲ ವಿಕಲ್ಪಗಳು ವಿಕಲ್ಪಗಳು ಅಂತ ಹೇಳ್ತಾರೆ. ಶೂದ್ರರು ಅಂತ ಹೇಳಿದ್ರೆ ಯಾರು? ಯಾರಿಗೆ ಬುದ್ಧಿಶಕ್ತಿ ಅಂತ ಹೇಳ್ತಕ್ಕಂಥದ್ದು ಇರುವುದಿಲ್ಲವೋ, ಸ್ವತಂತ್ರವಾದಂತಹ ಬುದ್ಧಿಶಕ್ತಿಯಿಂದ ತನ್ನ ಸ್ವಂತ ಸಂಪಾದನೆಯನ್ನು ಮಾಡಿಕೊಂಡು ತನ್ನ ಜೀವನವನ್ನು ನಡೆಸಿಕೊಳ್ಳಲಾರನೋ, ಅವನು ಎಲ್ಲ ಈ ಬುದ್ಧಿವಂತ ವರ್ಗ ಮೂರು ಜನ ಇದ್ದಾರಲ್ಲ ಅವರ ಸೇವೆಯನ್ನು ಮಾಡುತ್ತಾ ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಳ್ಳುತ್ತಾ ಅವರೊಂದಿಗೆ ಅನ್ಯೋನ್ಯವಾಗಿ ಇದ್ದುಕೊಂಡು ತನ್ನ ಮುಕ್ತಿಯನ್ನು ಸಂಪಾದಿಸಿಕೊಳ್ಳುವಂಥದ್ದು ಪರಮಾದ್ಭುತವಾದಂಥ ಒಂದು ವ್ಯವಸ್ಥೆ. ಅದು ಬಹಳ ದೊಡ್ಡ ವಿಚಾರ, ಅದನ್ನು ಮಾತಾಡ್ತು ಅಂತಂದರೆ ಅದೇ ಒಂದು ಉಪನ್ಯಾಸ ಆಗಿಬಿಡ್ತದೆ. ಅಂತೂ ಇಲ್ಲಿ ಕ್ಷತ್ರಿಯ ಧರ್ಮ, ಅದಕ್ಕೆ ಅನುಸಾರವಾಗಿ ಯುದ್ಧ ಮಾಡಬೇಕು ಅಂತ ಈ ಕೃಷ್ಣ ಸ್ವತಃ, ಅವನು ಕ್ಷತ್ರಿಯನಾದರೂ ಕೂಡ ಅವನು ಬ್ರಹ್ಮಭಾವದಲ್ಲಿದ್ದಾನೆ, ಅವನು ಬ್ರಾಹ್ಮಣ ಸ್ಥಿತಿಯಲ್ಲಿದ್ದಾನೆ, ಬ್ರಹ್ಮಭಾವದಲ್ಲಿದ್ದಾನೆ. ಕ್ಷತ್ರವೀರ್ಯವನ್ನು ಅವನು ಮೆರೆದಾಡಲಾರ. ಅದಕ್ಕೋಸ್ಕರ ಅವನು ಅರ್ಜುನನನ್ನು ಕರೆತಂದಿದ್ದಾನೆ. ಅರ್ಜುನನ ಮೂಲಕ ದುಷ್ಟ ಸಂಹಾರವನ್ನು ಮಾಡಿಸಿ ಶಿಷ್ಟ ಸಂರಕ್ಷಣೆಯನ್ನು ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾನೆ. ಅದಕ್ಕನುಸಾರವಾಗಿ ಎಲ್ಲ ತಯಾರಿ ನಡೆದಿದೆ, ಇವನು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನೀನು ಕರ್ಮ ಮಾಡದೆ ಹಾಗೆಲ್ಲ ಮುಕ್ತನಾಗೋದಕ್ಕೆ ಸಾಧ್ಯವಿಲ್ಲ, ನಿನ್ನ ಸ್ವಧರ್ಮ ಪರವಾದಂಥ ಕರ್ಮವನ್ನು ಮಾಡಲೇಬೇಕು. ಹಾಗೆ ಮಾಡೋದ್ರಿಂದಲೂ ಕೂಡ ಅಂದರೆ ಅದನ್ನು ಹೇಗೆ ಮಾಡಬೇಕು? ನಿಷ್ಕಾಮ ಭಾವದಿಂದ ಮಾಡಬೇಕು. ಹಾಗೆ ಮಾಡಿದರೆ ನೀನು ಕೂಡ ಯೋಗಿ ಆಗೋದಕ್ಕೆ ಸಾಧ್ಯವಿದೆ, ಆದ್ದರಿಂದ ನೀನು ಕರ್ಮ ಮಾಡು ಅಂತ. ಸನ್ಯಾಸ ಮತ್ತು ಕರ್ಮ, ಇದು ನಿಷ್ಕಾಮ ಕರ್ಮ ಎರಡು ಒಂದೇ, ಏನು ಬೇರಲ್ಲ ಅಂತ ನೋಡಿದ್ರ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ತಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ತಾನು ಶ್ರೇಷ್ಠ, ಈ ಥರದ ಒಂದು ಭೇದ ಬುದ್ಧಿ ಆತಕ್ಕೆ ಬರುತ್ತೆ, ತಪ್ಪು ತಿಳುವಳಿಕೆ. ಸನ್ಯಾಸಿ ಶ್ರೇಷ್ಠ, ಕರ್ಮಯೋಗಿ ಶ್ರೇಷ್ಠ ಅಲ್ಲ. ಯಾಕೆ? ಕರ್ಮ ಮಾಡ್ತಾನವನು. ಕರ್ಮಯೋಗಿ ಹೇಳೋದು ಈ ಸನ್ಯಾಸಿ ಸುಮ್ಮನೆ ತಿಂದ್ಕೊಂಡು ಓಡಾಡ್ತಾ ಇರ್ತಾನೆ, ಅದರಿಂದ ಅವನು ಶ್ರೇಷ್ಠ ಅಲ್ಲ, ನಾವೇ ಶ್ರೇಷ್ಠ ಅಂತ. ಇದೊಂದು ದೊಡ್ಡ ಪ್ರಶ್ನೆ ಎನ್ನು ಸ್ವಾಮಿ ವಿವೇಕಾನಂದರು ಎತ್ತಿ ಯಾವುದರಲ್ಲಿ ಕರ್ಮಯೋಗ ಕರ್ಮಯೋಗ ಅಂತ ಹೇಳ್ತಕ್ಕಂಥ ತಮ್ಮ ಪ್ರಸಿದ್ಧವಾದಂಥ ಗ್ರಂಥದಲ್ಲಿ ತಾವೇ ಎತ್ತಿ ಉತ್ತರ ಕೊಡ್ತಾರೆ. ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್ ಅಂತ. ಸನ್ಯಾಸಿ ಶ್ರೇಷ್ಠ, ಗೃಹಸ್ಥ ನಿಕೃಷ್ಟ ಅಂತ.
ಗೃಹಸ್ಥ ಶ್ರೇಷ್ಠ ಸನ್ಯಾಸಿ ಅಂತದ್ದು. ಗೃಹಸ್ಥನ ಮನೆಯಿಂದ ಬಂದುವಂತಾನೆ, ಕೊನೆಗೂ ಊಟಕ್ಕೆ ಅವನು ಗೃಹಸ್ಥನ ಮನೆಗೆ ಬರಬೇಕು ತಾನೆ, ಆದ್ದರಿಂದ ಗೃಹಸ್ಥನೇ ಶ್ರೇಷ್ಠ ಅಂತ ಈ ಥರದ್ದೆಲ್ಲ ವಾದ ವಿವಾದಗಳು ಆ ಕಡೆ ಕೂಡ ಇದೆ. ಇದೆಲ್ಲ ವಾದ ವಿವಾದಗಳನ್ನು ಪರಿಹರಿಸ್ತಾ ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆಯ ಕಥೆ ಹೇಳಿ ಕೊನೆಗೆ ಹೇಳ್ತಾರೆ, ಒಂದು ತೀರ್ಮಾನಕ್ಕೆ ಬರ್ತಾರೆ ಏನು ಅಂತ. ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್, ಪ್ರತಿಯೊಬ್ಬರೂ ಕೂಡ ಅವರವರ ಸ್ಥಾನದಲ್ಲಿ ಅವನವನು ದೊಡ್ಡವನು ಅಂತ. ರಾಜ ಎಷ್ಟು ದೊಡ್ಡವನು, ರಸ್ತೆ ಗುಡಿಸುವಂಥ ಮಾಲಿಯೂ ಕೂಡ ಅಷ್ಟೇ ದೊಡ್ಡವನು ಅಂತ ಸ್ವಾಮಿ ವಿವೇಕಾನಂದರು ಪರಮಾದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಕಸ ಗುಡಿಸ್ತಕ್ಕಂತಹ ಸ್ವೀಪರ್, ಕಸ ಗುಡಿಸ್ತಕ್ಕಂಥವನು ರಾಜನಷ್ಟೇ ಮುಖ್ಯ ಅಂತ ಹೇಳಿ. ಅಂದ ಮಾತ್ರಕ್ಕೆ ಈ ಮಾಲಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋದಲ್ಲ, ಆಗ ಅವನು ನಿಕೃಷ್ಟ ಆಗಿಬಿಡ್ತಾನೆ, ಅವನಿಗೆ ರಾಜ್ಯಭಾರ ಮಾಡೋದು ಬರೋದಿಲ್ಲ. ಹಾಗಂತಂದ್ಬಿಟ್ಟು ಈ ರಾಜ ಅಲ್ಲಿಗೆ ಹೋಗೋದು ಅಲ್ಲ, ಕಸ ಗುಡಿಸೋದಕ್ಕೆ ಹೋಗೋದು ಇಲ್ಲ, ಅವನ ಕೈಲಿ ಆಗೋದಿಲ್ಲ ಅದು. ಆದರೆ ಇವನ ಸ್ಥಾನದಲ್ಲಿ ಇವನು ಇರಬೇಕು, ಅವನ ಸ್ಥಾನದಲ್ಲಿ ಅವನು ಇರಬೇಕು, ಆದರೆ ಅವನು ಶ್ರೇಷ್ಠ ಇವನು ಶ್ರೇಷ್ಠ. ಎಂಥ ಅದ್ಭುತವಾದಂಥ ಮಾತು ಇಲ್ಲಿ ಶ್ರೀಕೃಷ್ಣ ಎಂಥ ಒಂದು ಸಮನ್ವಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಸನ್ಯಾಸಿಯೇ ಶ್ರೇಷ್ಠ, ಕರ್ಮಯೋಗಿ ಶ್ರೇಷ್ಠ ಅಲ್ಲ ಅಂತನೂ ಈ ಭೇದ ಬೇಡ, ಇಬ್ಬರೂ ಕೂಡ ಶ್ರೇಷ್ಠ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಬಹಳ ಸ್ವಾರಸ್ಯವಾಗಿದೆ.
ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ.
ಅರ್ಜುನ, ಯಾವುದನ್ನು ಸನ್ಯಾಸ ಅಂತ ಕರೆಯುತ್ತಾರೆಯೋ ಅದನ್ನೇ ಯೋಗ ಅಂತ ತಿಳಿದುಕೋ. ಯಾವುದನ್ನು ಸನ್ಯಾಸ ಅಂತ ಕರೆಯುತ್ತಾರೆಯೋ ಅದನ್ನೇ ಯೋಗ ಅಂತ ತಿಳಿದುಕೋ. ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದೆ ಯಾರು ಯೋಗಿಯಾಗಲಾರರು ಅಂದರೆ. ಯೋಗದ ಮರ್ಮ ಎಷ್ಟು ಅದ್ಭುತವಾಗಿದೆ ಇಲ್ಲಿ, ಅದ್ಭುತವಾಗಿ ತಿಳಿಸಲ್ಪಟ್ಟಿದೆ. ಸನ್ಯಾಸ ಅಂತಂದ್ರೇನು, ಸನ್ಯಾಸ ಅಂತ ಹೇಳಿದ್ರೇನು, ತ್ಯಾಗ. ಯಾವ ತ್ಯಾಗ? ಸಂಕಲ್ಪ ತ್ಯಾಗ. ಯೋಗ ಅಂತಂದ್ರೇನು? ಯೋಗ ಅಂತಂದ್ರೇನು? ಪರಮಾತ್ಮನಲ್ಲಿ ಸೇರಿಕೊಳ್ಳುವಂತಹದ್ದು ಅಷ್ಟೇ ಅಲ್ಲ, ಇಲ್ಲಿ ಕರ್ಮಯೋಗದ ಬಗ್ಗೆ ಹೇಳಲಾಗಿದೆ. ಕರ್ಮಫಲವನ್ನು ಬಿಡುವಂತಹದ್ದು. ಅವನೂ ಬಿಟ್ಟ, ಸನ್ಯಾಸಿಯೂ ಬಿಟ್ಟ. ತ್ಯಾಜ್ಯ ತ್ಯಾಜ್ಯ, ತ್ಯಾಗ ತ್ಯಾಗ, ತ್ಯಾಗದಿಂದ ಯೋಗ. ಅವನು ತ್ಯಾಗ ಮಾಡಿದ, ಇವನು ತ್ಯಾಗ ಮಾಡಿದ, ಆದ್ದರಿಂದ ಇಬ್ಬರೂ ಕೂಡ ಸಮಾನರು. ಸಂಕಲ್ಪ ತ್ಯಾಗ ಅಂತಂದ್ರೇನು? ಸಂಕಲ್ಪ ತ್ಯಾಗ ಅಂತಂದ್ರೇನು? ಅದನ್ನು ತಿನ್ನುತ್ತೇನೆ, ಇದನ್ನು ಮಾಡ್ತೇನೆ, ಅದನ್ನು ನೋಡ್ತೇನೆ, ಇಲ್ಲಿಗೆ ಹೋಗ್ತೇನೆ, ಏನಾದರೂ ಒಂದು ಕಾಮ್ಯ ಕರ್ಮ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಿ ಅದರಿಂದ ಫಲವನ್ನು ಬರಬೇಕಾದ್ರೆ ಅಲ್ಲಿ ಪುರೋಹಿತರು ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ನನ್ನ ಇಂಥದ್ದೊಂದು ಕಾರ್ಯ ಈಡೇರಲಿ ಹೇ ಭಗವಂತ ಅಂತ ಸಂಕಲ್ಪ ಮಾಡೋದು, ಆ ಸಂಕಲ್ಪದಿಂದ ಕಾರ್ಯಸಿದ್ಧಿ ಅಂತ. ಇದು ಕರ್ಮಫಲ ಅಪೇಕ್ಷೆ ಇಟ್ಟುಕೊಂಡು ಮಾಡ್ತಕ್ಕಂಥ ರೀತಿ. ಇದರಿಂದ ಯೋಗ ಆಗೋದಿಲ್ಲ, ಭೋಗ ಆಗ್ತದೆ. ಎಲ್ಲ ಬಗೆಯ ಭೋಗವನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಪರಮಾತ್ಮನ ಪ್ರಾರ್ಥನೆಯಿಂದ ಭೋಗವನ್ನು ಪಡೆಯಬಹುದು. ಎಲ್ಲರೂ ತ್ಯಾಗಿಗಳಾಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ತ್ಯಾಗಿಗಳಾಗಬೇಕಾಗಿಲ್ಲ. ಎಲ್ಲರೂ ಭೋಗ ಮುಗಿಯದೆ ತ್ಯಾಗ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಇಲ್ಲಿ ಶ್ರೀಕೃಷ್ಣ ಯೋಗಿಗಳಲ್ಲೂ ತ್ಯಾಗಿಗಳಾದ ಸನ್ಯಾಸಿಗಳಲ್ಲೂ ಇರತಕ್ಕಂಥ ಭೇದ ಬುದ್ಧಿಯನ್ನು ಹೋಗಲಾಡಿಸೋದಕ್ಕೋಸ್ಕರ ಶ್ರೇಷ್ಠವಾದ ಮಾತನ್ನು ಹೇಳ್ತಾ ಇದ್ದಾನೆ. ಸಂಕಲ್ಪ ತ್ಯಾಗ ಮಾಡಿದರೆ ಸಾಕು, ಇಬ್ಬರೂ ಕೂಡ ಸಮ ಅಂತ. ತ್ಯಾಗ ಮಾಡದೆ ಸನ್ಯಾಸಿಯಾಗಲು ಸಾಧ್ಯವಿಲ್ಲ, ಯೋಗಿಯಾಗಲು ಸಾಧ್ಯವಿಲ್ಲ. ಬಳಿಕ ಶ್ರೀಕೃಷ್ಣ ಹೇಳ್ತಾನೆ ಇನ್ನೊಂದು ಮಾತು.
ಆರು ವೃಕ್ಷೋರ್ ಮುನೀರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ ತ್ಯೈವ ಶಮ ಕಾರಣ ಮುಚ್ಚತೆ.
ಅಂದರೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಿರುವಂಥ ಮುನಿಗೆ ಅಂದರೆ ಸಾಧಕನಿಗೆ ಕರ್ಮವೇ ಸಾಧನ. ಆದರೆ ಯೋಗಾಭ್ಯಾಸದಲ್ಲಿ ಮುಂದುವರಿದು ಅದರಲ್ಲಿ ನೆಲೆಗೊಂಡಂತಹ ಅದೇ ಮುನಿಗೆ ಅಂದರೆ ಸಾಧಕನಿಗೆ ಶಮವೇ ಸಾಧನ ಅಂತ. ಇದನ್ನು ದಯವಿಟ್ಟು ಹೆಚ್ಚು ವಿವರವಾಗಿ ತಿಳ್ಕೊಳ್ಳೋದಕ್ಕೇನು ಪ್ರಯತ್ನ ಮಾಡಬೇಕಾಗಿಲ್ಲ, ಸಂಕ್ಷಿಪ್ತವಾಗಿ ತಿಳ್ಕೊಂಡು ಸಾಕು. ಕರ್ಮ ಅದರಲ್ಲಿ ಎರಡು ವಿಧ, ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮದಿಂದ ಏನುಂಟಾಗ್ತದೆ? ಚಿತ್ತಶುದ್ಧಿ ಉಂಟಾಗ್ತದೆ. ಮನಃಶುದ್ಧಿ ಇಲ್ಲದ ಬಗೆ ಮಂತ್ರದ ಫಲವೇನು? ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು? ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳಿದ್ದಾರೆ. ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳತಕ್ಕಂಥದ್ದು ಯೋಗದ ಸಿದ್ಧಿಗೆ ಅತ್ಯಂತ ಮುಖ್ಯವಾದ ವಿಷಯ. ಈ ದಿಸೆಯಲ್ಲಿ ಎರಡು ಅಂಶ ಕಾರಣವಾಗ್ತದೆ. ಏನದು? ಒಂದು ನಿಷ್ಕಾಮ ಕರ್ಮ, ಮತ್ತೊಂದು ಶಮ ಅಂತ. ಶಮ ಅಂತಂದ್ರೆ ಏನದು? ಮನಃಶಾಂತಿ, ಮನಸ್ಸಿನ ಸಮಸ್ಥಿತಿ, ಮನಸ್ಸಂಯಮ, ಮನಸ್ಸು ತನ್ನ ಸ್ವಾಧೀನದಲ್ಲಿ ಇರುವಂತೆ ಮಾಡಿಕೊಳ್ಳುವಂತಹ ಸ್ಥಿತಿ. ಯಾವಾಗ ಮನಸ್ಸನ್ನು ನೀವು ನಿಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ತೀರೋ ಆಗ ಮಾತ್ರವೇ ಯೋಗಕ್ಕೆ ಸಂಬಂಧಪಟ್ಟಂಥ ಈ ಧ್ಯಾನ ಸುಲಭವಾಗುತ್ತದೆ. ಮೊದಲು ಸ್ಥಿರವಾದ ಆಸನ, ಆಸನ ಸಿದ್ಧಿ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ. ಧ್ಯಾನಕ್ಕೆ ಕುಳಿತರೆ ಕದಲದೆ ಕುಳಿತುಕೊಳ್ಳುವಂತಹ ಸಾಮರ್ಥ್ಯ ಆಸನ ಸಿದ್ಧಿ ಅಂತ. ಇಲ್ಲಿ ತುರಿಸ್ಕೊಂಡು ಬೆನ್ನು ನೋವಾಗ್ತಂತ ಅಲ್ಲೂ ಹತ್ಕೊಂಡು ಆ ಕಾಲನ್ನು ಈ ಕಡೆ ತಿರುಗಿಸಿ, ಈ ಕಾಲನ್ನು ಆ ಕಡೆ ತಿರುಗಿಸಿ, ಕ್ಷಣ ಕ್ಷಣಕ್ಕೂ ತಮ್ಮ ಸ್ಥಿತಿಯನ್ನು ಬದಲಾಯಿಸಿಕೊಂಡು ಅವನೇನು ಧ್ಯಾನ ಮಾಡ್ತಾನೆ, ಅವನು ಏನು ಏಕಾಗ್ರತೆಯನ್ನು ಅಭ್ಯಾಸ ಮಾಡಬಲ್ಲ. ಆದ್ದರಿಂದ ಈ ಆಸನ ಸಿದ್ಧಿಯನ್ನು ಅಭ್ಯಾಸ ಮಾಡಬೇಕು. ನಮ್ಮ ಬೆಂಗಳೂರು ಆಶ್ರಮದಲ್ಲಿ ಒಬ್ಬ ಬ್ರಹ್ಮಚಾರಿ ಇದ್ದ, ಹೊಸ್ದಾಗಿ ಬಂದವನು ಡಾಕ್ಟರ್. ಆದರೆ ಏನು ಮಾಡೋದು, ಇದರೊಳಗೆ ಡಾಕ್ಟರ್ ಅಲ್ಲ ಅವನು, ಇದರೊಳಗೆ ಪೇಷಂಟೇ ಅವನು. ಯಾವುದರಲ್ಲಿ? ಆಧ್ಯಾತ್ಮಿಕ ಸಾಧನೆ ವಿಷಯದಲ್ಲಿ. ಅವನು ಕೂತ್ಕೊಂಡ್ರೆ ಈ ಕಾಲು ಎರಡು ಕಾಲು ಹೀಗೆ ನೆಟ್ಟಗಿರುತ್ತವೆ, ಅದು ಸಮವಾಗಿ ನೆಲಕ್ಕೆ ಸಮವಾಗಿ ಇರಬೇಕು. ಸಿದ್ಧಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳೋಕೆ ಸಾಧ್ಯವಾಗಬೇಕು, ಆದರೆ ಆಗ್ತಾ ಇಲ್ಲ. ಅವನ ಹತ್ರ ತುಂಬ ದುಃಖ ಆಯಿತು ಅವನಿಗೆ. ಹಠ ತೊಟ್ಟ, ಏನು ಮಾಡಿದ ಅಂತ ಹೇಳಿದರೆ, ಈ ವ್ಯಾಯಾಮಕ್ಕೋಸ್ಕರ ಕೆಲವು ಪ್ಲೇಟ್ಗಳನ್ನು ಇಡಲಾಗ್ತದೆ. ಕಬ್ಬಿಣದ ಸುಮಾರು ಹತ್ತು ಕೆಜಿ ತೂಗತಕ್ಕಂಥ ಪ್ಲೇಟ್ಗಳನ್ನು ಅಲ್ಲಿ ಇಡಲಾಗಿತ್ತು. ಆ ಒಂದು ಪ್ಲೇಟನ್ನು ಈ ಕಾಲ ಮೇಲೆ, ಇನ್ನೊಂದು ಪ್ಲೇಟ್ ಈ ಕಾಲ ಮೇಲೆ ಇಟ್ಟುಕೊಂಡು ಕುಳಿತ. 5 ನಿಮಿಷಕ್ಕೆಲ್ಲ ಎಷ್ಟು ನೋವು ಅದು, ಆ ಮೊಳೆಯೆಲ್ಲ ಅದಕ್ಕೆ ಬರಬೇಕಾದ್ರೆ ಚಟ ಚಟ ಅಂತ. ಆ ನೋವನ್ನು ಕೂಡ ಸಹಿಸಿಕೊಂಡು ಒಂದು 5 ನಿಮಿಷದ ಮಟ್ಟಿಗೆ ಆಮೇಲೆ ಅದನ್ನು ಬಿಟ್ಟ. ಮರುದಿವಸ ಮತ್ತೆ ಇಟ್ಟ, 10 ನಿಮಿಷ ಕುಳಿತುಕೊಂಡ. ಹೀಗೆ ಒಂದ್ಸತಿ ಹೇಳ್ತಾನೆ ಅವನು, ಎಷ್ಟು ನೋವಾಗ್ತಾ ಇತ್ತು ಅಂತ ಹೇಳಿದ್ರೆ ಕಣ್ಣಲ್ಲಿ ಧಾರಾಕಾರ ನೀರು ಬರ್ತಾ ಇತ್ತು, ಅಳ್ತಾ ಇದ್ದೆ ಅಂತ. ನೋವು ತಾಳ್ಲಾರದೆ ಅಳ್ತಾ ಇದ್ದ ಅವನು, ಆದರೂ ಅವನು ಇಟ್ಕೊಂಡಿದ್ದ ಅದನ್ನು ಹಾಗೇನೆ. ಕೊನೆಗೂ ಕೂಡ ಎಷ್ಟರ ಮಟ್ಟಿಗೆ ಆ ಕಾಲನ್ನು ನೆಟ್ಟಗೆ ಮಾಡಿಕೊಂಡ ಅಂತ ಹೇಳಿದರೆ, ಬಾಕಿ ಉಳಿದವರು ಕೂಡ ಅಷ್ಟು ಸಮವಾಗಿ ನೆಲಕ್ಕೆ ಸಮವಾಗಿ ಕುಳಿತುಕೊಳ್ಳೋಕೆ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿ ಕುಳಿತುಕೊಂಡ. ಆ ರೀತಿಯಲ್ಲಿ ಆಸನ ಸಿದ್ಧಿಯನ್ನು ಅವನು ಮಾಡಿಕೊಂಡ. ಗಂಟೆಗಟ್ಟಲೆ ಸುಖವಾದ ಸ್ಥಿರವಾದ ಆಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಸಮರ್ಥನಾದ. ಹೀಗೆ ಆಸನ ಸಿದ್ಧಿ ಅಂತ ಹೇಳ್ತಕ್ಕಂಥದ್ದು ಒಂದಿದೆ. ಆಮೇಲೆ ಬರ್ತದೆ ಇಂದ್ರಿಯ ಜಯ ಅಂತ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಪ್ರತಿಯೊಂದು ಇಂದ್ರಿಯವೂ ಕೂಡ ನಮ್ಮನ್ನು ಹೊರಗಡೆ ಎಳಿತಾ ಇರ್ತದೆ. ಕಣ್ಣು ನೋಡಿದಾಗ ಮನಸ್ಸು ಅದರ ಹಿಂದೆಯೇ ಹೋಗ್ತಾ ಇರ್ತದೆ. ಕಿವಿ ಕೇಳಿದಾಗ ಕಿವಿ ಕೇಳಿದಂಥ ಮಧುರವಾದ ಧ್ವನಿಗೆ ಹೋಗೊಟ್ಟು ಹೋಗ್ತಾ ಇರ್ತದೆ. ನಾವು ಈ ಮನೆಯಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಪಕ್ಕದ ಮನೆಯಲ್ಲಿ ಈರುಳ್ಳಿ ಬೋಂಡ ಕರಿತಾ ಇತ್ತು, ಈರುಳ್ಳಿ ಪಕೋಡ ಕರಿತಾ ಇತ್ತು ಅಂತ ಹೇಳಿದ್ರೆ ಈ ಮೂಗಿನ ಗತಿ ಏನಾಗಬೇಕು ಹೇಳಿ? ಈ ಮೂಗು ಏನು ಅಪರಾಧ ಮಾಡಿದೆ ಹೇಳಿ? ಅದೇನಾದರೂ ಪಕ್ಕದ ಮನೆಗೆ ಹೋಗಿ ಅಥವಾ ಕಿಟಕಿಗಾದರೂ ಹಾಕಿದೆಯೋ ಮೂಗನ್ನು? ಇಲ್ಲ, ಕೂತಲ್ಲಿಯೇ ಅದಕ್ಕೆ ತೊಂದರೆ ಆಗ್ತದೆ. ಆದರೆ ಯೋಗಿಯಾದವನಿಗೆ ಆ ವಾಸನೆ ಬಂದರೂ ಕೂಡ ಮನಸ್ಸು ವಿಚಲಿತವಾಗಬಾರದು. ಹೆಣ್ಣನ್ನು ಕಂಡಂಥ ಗಂಡಿನ ಮನಸ್ಸು ವಿಚಲಿತವಾಗಬಾರದು, ಗಂಡನ್ನು ಕಂಡ ಹೆಣ್ಣಿನ ಮನಸ್ಸು ವಿಚಲಿತವಾಗಬಾರದು. ಕಂಡಾಗ ತಾನೇ ವಿಚಲಿತವಾಗುವುದು, ಕಂಡರೂ ಕೂಡ ವಿಚಲಿತವಾಗಬಾರದು. ಈ ರೀತಿಯಲ್ಲಿ ಇಂದ್ರಿಯ ಜಯ, ಇಂದ್ರಿಯ ಜಯ ಅಂತನ್ನೋದನ್ನು ಸಿದ್ಧಿಸಿಕೊಳ್ಳಬೇಕು, ಸಿದ್ಧಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನಿನ್ನೂ ಯುವಕನಾಗಿದ್ದ ಸಂದರ್ಭದಲ್ಲಿ ಯುವತಿಯರನ್ನೇ ಮಾತನಾಡ್ತಿರಲಿಲ್ಲ, ಅವ್ರನ್ನ ಕಂಡು ಮಾತಾಡೋದಕ್ಕೆ ದೂರ ಹೋಗ್ತಾ ಇದ್ದೆ, ಮಾತಾಡ್ತಾ ಇರಲಿಲ್ಲ, ಅವರಿಂದ ದೂರವಾಗ್ತಾ ಇದ್ದೆ. ಅಷ್ಟೇ ಅಲ್ಲ, ವೇಶ್ಯರು ವಾಸ ಮಾಡತಕ್ಕಂತಹ ಕೇರಿಂದಲೂ ಕೂಡ ಬಹಳ ದೂರದಲ್ಲೇ ಇರ್ತಾ ಇದ್ದೆ. ಈಗ ಈಗ ಎಂತಹ ಸ್ಥಿತಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ವೇಶ್ಯ ಕೋಣೆಯಲ್ಲಿಯೂ ಕೂಡ ನಾನು ಯಾವುದೇ ಬಗೆಯ ಮನೋವಿಚಲಿತ ಆಗದೇನೆ, ಮನೋವಿಕಾರವಾಗದೆಯೇ ಕುಳಿತಿರಬಲ್ಲೆ ಅಂತ ಹೇಳಿದರು. ಎಂಥ ಅದ್ಭುತವಾದಂಥ ಮಾತು. ಶ್ರೀರಾಮಕೃಷ್ಣ ಹೇಳಿದರು, ಪ್ರಾರಂಭಾವಸ್ಥೆ ಅಂತ ಹೇಳಿದರೆ ನಾವು ಸಸಿ ಅಂತ ಇರ್ತೇವೆ, ಎಳೆಯ ಸಸಿಗಳಂತ ಇರ್ತೇವೆ. ಆ ಸಸಿಗಳಿಗೆ ಬೇಲಿ ಹಾಕಬೇಕು. ಈ ಬೇಲಿಯೇ ಸಂಯಮ.